ಯಾರು ಗುಂಪುಗಳು ಇಲ್ಲ ಈಗ. ಆಮೇಲೆ ಯಾರು ಹಾರ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲ ಸುಮ್ಮನೆ ಕೂತ್ಕೊಂಡ್ರು, ಕೆಲಸ ಮುಗಿದೋಗುತ್ತೆ ಎಲ್ರನ್ನು. ಜಾಂಬು ಅಂತ ಮುಖಂಡ ಪಾಪ ತಾನೇ ಸುಮ್ಮನೆ ಕೂಡಬಾರದು ಅಂತೇಳಿ ತಾನೇ ಹೇಳ್ತಾರೆ, ನಾನು ಹರ್ತೇನೆ ಇನ್ನೂ 10 ಯೋಜನೆ ಜಾಸ್ತಿ ಹರ್ತೇನೆ ಅಂತ ಹೇಳಿದ. 90 ಯೋಜನೆ ಹರಿಬಿಡ್ತೇನೆ ನಾನು, ಅದು 100 ಅಲ್ಲ ಅಂತ 90 ಹರ್ತೇನೆ ಅಂತ ಹೇಳಿದ. ಸ್ವಲ್ಪ ಅವನ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತು, ಇಷ್ಟು ಜನ ಇಷ್ಟು ಹೇಳಿದ ನಾನು 90 ಹೇಳ್ಬಿಟ್ನಲ್ಲ ಮುಖಂಡನಾಗಿ ಅಂತ ಹೇಳಿ. ಇಲ್ಲ ನಾನು 90 ಅಲ್ಲ 96 ಹರ್ತಿದ್ದೆ ಮೊದಲು, ಪುರಾ ಷಣ್ಣವತಿ ಪ್ಲವೋಸ್ಮಿ 96 ಹರ್ತಿದ್ದೆ. ಆ ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ಈ 3 ಲೋಕನ ಮೂಡಿದ ವಯಸ್ಸಾಗಿಲ್ಲ, ಪೆಟ್ಟಾಗಿ ಸ್ವಲ್ಪ ಹಾಗಾಗಿದೆ ನನಗೆ, ಇಲ್ದವರು 96 ಹರ್ತಿದ್ದೆ ಅಂತ ಹೇಳ್ತಾ. ಇದೇನು ಎಲ್ಲರೂ ಅಷ್ಟೇ, 90 ಅಷ್ಟೇ 96 ಅಷ್ಟೇ 100 ಅಂತ ಅಲ್ಲಲ್ಲ. ಆಗ ಯುವರಾಜ ಅಂಗದ ಎದ್ದ, ನಾನು ಹಾಗೂ ಹೀಗೂ ಮಾಡಿ 100 ಹರಿಬಿಡ್ತೇನೆ ಅಂತ ಹೇಳಿದ. ಎಲ್ಲ ಖುಷಿಯಾಯ್ತು. ತಕ್ಷಣ ಹೇಳಿದ, ತತಃಪರಂ ನಜಾನೆ, ಮುಂದೆ ದೇವರೇ ಗತಿ, ಅಷ್ಟೇ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಂತ ಹೇಳಿಬಿಟ್ಟ. ಪೂರ್ತಿ 106 ಹರ್ತೇನೆ, ಅಲ್ಲಿ ನಾನು ಕೆಟ್ಟ 100 ತಲೆಗೆ, ಮುಂದೆ ಏನು ಮಾಡ್ತೇನೆ ಏನು ಗೊತ್ತಿಲ್ಲ ನನಗೆ ಅಂತ ಹೇಳಿಬಿಟ್ಟ. ಆಗ ಜಾಂಬು ಅಂತ ಹೇಳಿದ, ಬೆಂಗಳೂರು ಏನಲ್ಲ ಅದರ ಮುಂದೆ, ಇಂತ 1000 ಬೆಂಗಳೂರಾದ್ರೂ ಲಂಕಾಪಟ್ಟಣ ಹತ್ರ ಬರೋದಿಲ್ಲ, ಅಲ್ಲಿ ಏನ್ ಹೋಗ್ತಿ, ಬರೋದೇನು, ಹುಡುಕೋದೇನು, ರಾಕ್ಷಸರಿ ಬೇರೆ ಇದ್ದಾರೆ, ನಿನ್ ಕೈಲಾಗೋದಿಲ್ಲ ಅಂತ ಹೇಳಿದ್ರೆ ಒಪ್ಪಿಕೊಂಡ ಹೌದು ಅಂತ ಹೇಳಿಬಿಟ್ಟ. ಇವತ್ತು ವಾಪಸ್ ಬರೋಕಾಗ್ಬಿಟ್ಟು ಯಾರೆಲ್ಲ ಕುತ್ಕೊಂಡ್ರೆ ಗತಿ ಏನು, ಇಷ್ಟೆಲ್ಲ ಮಾಡಿ ವಾಪಸ್ ಬರೋಕಾಗೋದಿಲ್ಲ, ಮ್ಯಾಕ್ಸಿಮಮ್ ಕೆಪಾಸಿಟಿನೇ ಅಷ್ಟು. ಆಗ ಎಲ್ಲ ಮುಗಿದ ಹೋಯ್ತಾಗ ಈಗ ಒಂದು ಒಳ್ಳೆಯ ಪ್ರಶ್ನೆ ಇದೆ. ಕೊನೆಗೆ ಹನುಮಂತ ಹೇಳ್ತಾ ಇದ್ದಾನೆ, ಸ್ವಯಂಭವ ಕೇಳ್ತಾನೆ ಜಾಂಬವಂತ, ಹನುಮಂತ ಬೇರೆ ಯಾರ ಕೈಲಾಗೋದಿಲ್ಲ, ನೀನು ಒಬ್ಬನೇ ಸಮರ್ಥ, ನೀನ್ ಹಾರಬೇಕು, ನಮ್ಮನ್ನೆಲ್ಲ ಸಮಾಧಾನ ಮಾಡಬೇಕು, ಪರಿಪಾಹಿ ವಾನ ರಾಮನ ಕಾಪಾಡು ಅಂತ ಹೇಳೋದಿಲ್ಲ, ರಾಮನಿಗೇನು ಬೇಕಿಲ್ಲ ನಮ್ಮನ್ನೆಲ್ಲ ಕಾಪಾಡು ಅಂತ ಹೇಳಿದನಂತೆ. ತಕ್ಷಣ ಹನುಮಂತ ಎದ್ದು ಹಾರ ತೀಳ್ತಾ ಇದ್ದಾನೆ. ನಿಮ್ಮ ದೊಡ್ಡ ಸಮಸ್ಯೆ, ಇಷ್ಟೊತ್ತು ಹನುಮಂತ ಯಾಕೆ ಹೇಳಲಿಲ್ಲ, ಯಾಕೆ ಹಾರ್ತೇನೆ ಅಂತ ಹೇಳಲಿಲ್ಲ, ಪ್ರಶ್ನೆ ಇದುವತ್ತು. ಅದಕ್ಕೆ ಹೇಳ್ತಾರೆ ಹನುಮಂತ ಆ ಮಾತು ಯಾಕೆ ಹೇಳಲಿಲ್ಲ ಅಂದ್ರೆ, ಕೆಲವು ಕಾರಣ ಕೊಟ್ಟಿರೋದುಂಟು, ಹನುಮಂತನ ಶಾಪ ಇತ್ತು ಅಂತೇಳಿ. ಹನುಮಂತನ ಶಾಪ ಇವರಕ್ಕ ಯಾರೋ ಹರಿಕತೆಯವರು ಕೊಡಿಸಿಬಿಟ್ಟಿರ್ತಾರೆ ಹೊರತು ಅವ್ರು ನಿಜವಾಗ್ಲೂ ಯಾರು ಕೊಟ್ಟಿದ್ದು ಶಾಪ ಅಲ್ಲ ಅದು. ಏನಂತಾರೆ ಶಾಪ ಅಂತ ಕೇಳಿದ್ರೆ, ಈ ಸುಮ್ಮನಾಟವರಂತೂ ಏನೇನೋ ಕೊಡಿಸಿಬಿಡ್ತಾರೆ, ಪಾಪ ಹೇಳೋದಕ್ಕೆ ಸಾಧ್ಯ ಇಲ್ಲ. ಋಷಿಗಳ ಮುಂದೆಲ್ಲ ಹನುಮಂತ ಚಿಕ್ಕವನದ ಶಾಪ ಕೊಟ್ಬಿಟ್ಟಿದ್ರಂತೆ, ನಿನ್ನ ಶಕ್ತಿ ಎಷ್ಟು ಹೊತ್ತು ನಿನ್ನ ಮರ್ತವಿ ಬಿಡಲಿ ಶಾಪ ಕೊಟ್ಟಿದ್ರಂತೆ. ಅದರ ಜೊತೆಗೆ ವಿಷಾಪರ ಇನ್ನೊಬ್ಬರು ಹೇಳಿದ್ರೆ ಗೊತ್ತಾಗಲಿ ಅಷ್ಟೇ ಅಂತ ಹೇಳಿಬಿಟ್ಟಿದ್ರಂತೆ. ಅದಕ್ಕೆ ಹನುಮಂತ ಮರ್ತು ಬಿಟ್ಟಿದ್ದ, ಜಾಂಬು ಅಂತ ಹೇಳಿದ್ನಲ್ಲ ಜ್ಞಾಪಕ ಆಯ್ತು ಎದ್ದು ಬಿಟ್ಟ ಅಂತ ಹೇಳಿಬಿಟ್ಟ. ಎಷ್ಟು ಉಪಾಯ ಹನುಮಂತನನ್ನ ಕಡಿಮೆ ಮಾಡಲು ಟ್ರೈ ಮಾಡುತ್ತಾರೆ. ನಿಜವಾಗ್ಲೂ ಶಾಪದ ಕಥೆ ಒಂದಿದೆ, ಒಂದು ಬರೀ ಶಾಪದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿದೆ, ಬರೀ ಶಾಪದ ಕಥೆ. ಆ ಶಾಪ ಕೊಟ್ಟರು ಅಂತಿದೆ, ಆ ಶಾಪ ಎಫೆಕ್ಟ್ ಆಯ್ತು ಅಂತ ಇಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಶಾಪ ಕೊಡೋದು ಬೇರೆ, ಶಾಪ ನಡೆಯೋದು ಬೇರೆ. ಕೊಟ್ಟ ಋಷಿಮುನಿಗಳು ಈಗ ಜೀವೋತ್ತಮನಾದ ಮುಖ್ಯ ಪ್ರಾಣ, ಯಾರೋ ಕ್ಲರ್ಕ್ ಬೇಕೊಂಡ್ರೆ ಗವರ್ನರ್ ಟ್ರಾನ್ಸ್ಫರ್ ಆಗಿಬಿಡ್ತಾನ, ಸಾಧ್ಯವೇ ಇಲ್ಲ. ಎಲ್ಲಿ ಏನಲ್ಲಿ ಅವನಲ್ಲಿ ಅರ್ಥ ಸಂಬಂಧ ಆರ್ಥಿಕ ಮಾಡ್ಕೊಂಡು ಎಲ್ಲ ಹೋಗ್ತಾರೆ, ಬೇಕಾದ್ರೆ ಆ ವಿಚಾರಣೆ ಬೇರೆ. ಇವತ್ತು ಶಕ್ತಿ ಎಂಥದ್ದು ಮುಖ್ಯ ಪ್ರಾಣದಲ್ಲಿ, ಪ್ರಾಣದೇವ ನೀನಲ್ಲದೆ ಕಾಯ್ವಾರ ಕಾಣೆ ಲೋಕದೊಳಗೆ ಅಂತ ಹನುಮಂತನಿಗೆ ಶಾಪ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಗೋಪಿಕಾಸ್ತ್ರ ಬೈದು ಮಾತ್ರ ಕೃಷ್ಣ ಏನಾಗಾಯ್ತಾ, ಆಗಲಿಲ್ಲ. ಸೊ ಋಷಿಗಳು ಬೈದು ಮಾತ್ರಕ್ಕೆ ಏನಾಗಾಯ್ತಾ, ಹನುಮಂತನಿಗೂ ಆಗಲಿಲ್ಲ, ಬೈಕೊಂಡ್ರಷ್ಟೇನೆ. ಆದರೆ ಹನುಮಂತನ ಏನು ಪರಿಣಾಮ ಬೀರಿದ್ದಿಲ್ಲ ಅದು, ಅದು ಹೇಗೆ ಹೇಳಬೇಕು ಅಂತ ಮುಂದಿನ ಪ್ರಶ್ನೆ. ಏನೋ ಮಾಧ್ಯವರು ಹೇಳ್ಬಿಡ್ತೀರಿ ಹೀಗೆಲ್ಲ ಕೂಡ, ಹನುಮಂತನಿಗೆ ಶಾಪ ಇತ್ತು ಅಂತ ಏನೋ ಯಾವುದೇ ರೀತಿ ಇತ್ತಲ್ಲ, ಅಷ್ಟರಿಂದ ಯಾತಕ್ಕೆ ಇದಾಗಿರಬಾರದು, ಹನುಮಂತ ಮರ್ತಿರಬಾರದು ಅಂದ್ರೆ ಶಾಪ ಪರಿಣಾಮ ಆಗಿಲ್ಲ. ಈಗಷ್ಟೇ ನೋಡಿದ್ವಲ್ಲ ನಾವೀಗ, ಅಷ್ಟು 4 ಕೋಟಿ ಕಪಿಗಳು ದಾರಿ ತಪ್ಪಿಟ್ಟುಬಿಟ್ಟು ಇಲ್ಲ ಆರಾಮಾಗಿರೋಣ ಅಂತ ಕೂತಾಗ ಹನುಮಂತ ಎದ್ದು ಹೇಳಿದನಲ್ಲ ಹನುಮಂತನಿಗೆ ಶಾಪ ಎಫೆಕ್ಟ್ ಆಗಿದ್ದು, ಹನುಮಂತರು ಸುಮ್ಮನೆ ಕೂಡ್ತಿದ್ದಾಗಿದ್ರೆ. ಹನುಮಂತ ಎದ್ದು ಹೇಳುತ್ತೆ ನೀವೆಲ್ಲ ಹೇಳ್ತೀರೋ ಇಲ್ವೋ, ಎಷ್ಟು ಜ್ಞಾನವಿದೆ ಹನುಮಂತನಿಗೆ, ಜ್ಞಾನ ಮರೆತಿಲ್ಲ, ಶಕ್ತಿನೂ ಮರೆತಿಲ್ಲ. ನಿಮ್ಮೆಲ್ಲ ಪ್ರಶಾಸ್ಯ ಸನ್ಮಾರ್ಗ ಗತಾನ್ಕಾರೋಮಿ, ಇಷ್ಟು ಜನ ಹೊಡೆದು ನಾವು ಒಳ್ಳೆಯಾಗ್ತೀನಿ ಹೇಳ್ತಿರೋ ಇಲ್ವೋ ಅಂತ ಕೇಳಿದಾಗ ಹನುಮಂತನ ಮರ ಇದ್ದಿದ್ರೆ ಆ ಮಾತಾಡ್ತಿದ್ದಿಲ್ಲ ಹನುಮಂತ. ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೇ ಬಂದಿದೆ, ಸ್ಪಷ್ಟವಾಗಿ ಬಂದಿದೆ, ಬೇರೆ ರಾಮಾಯಣದಲ್ಲ, ವಾಲ್ಮೀಕಿ ರಾಮಾಯಣದ್ದೇ ಕಥೆ. ಅಂದ್ರೆ ಶಾಪ ಪರಿಣಾಮ ಬೀರಿಲ್ಲ ಅಂತ ಸ್ಪಷ್ಟವಾಗಿ. ಹಾಗಿದ್ರೆ ಹನುಮಂತ ಯಾಕೆ ಹೇಳಲಿಲ್ಲ, ಇದು ಪ್ರಶ್ನೆ. ತುಂಬಾ ಜನ ತಪ್ಪು ತಿಳ್ಕೊಂಡ್ರೆ ಹನುಮಂತನ ಬಗ್ಗೆ, ಹನುಮಂತನಿಗೆ ಎಲ್ಲ ಗುಣಗಳಿದ್ದವು, ಹಿ ಹ್ಯಾಸ್ ಗಾಟ್ ಒನ್ ಗ್ರೇಟ್ ಡಿಫೆಕ್ಟ್. ಲೆಕ್ಚರ್ ಸಾಂದಿ ರಾಮಾಯಣ ಅಂತ ಪುಸ್ತಕ ಇದೆ, ಅದು ಬರೆದ ಭಾರತ ಸಿದ್ಧ ವ್ಯಕ್ತಿಗಳು ಅವ್ರು ಬರೀತಾರೆ, ಚೆನ್ನಾಗಿದೆ ಪುಸ್ತಕ. ಎಷ್ಟೋ ಕಡೆಗೆ ಕೆಲವು ಕಡೆಗೆ ಇಂಥ ಮಾತು ಬರುತ್ತೆ, ಒಂದು ಮಾತು ಬರುತ್ತೆ, ಹನುಮಾನ್ ಹ್ಯಾಡ್ ಒನ್ ಗ್ರೇಟ್ ಡಿಫೆಕ್ಟ್, ಫೇಲ್ಯೂರ್ ಆಫ್ ಮೆಮರಿ. ಹನುಮಂತನ ಭಾರಿ ಮರದನ ಕಾಟ ಅಂತ, ಹನುಮಂತನಿ ಉಚ್ಚಾಗುತ್ತೆ ಬರ್ತು ಬಿಡ್ತಿದ್ದಂತೆ. ಕತೆ ಕೇಳಿಬಿಟ್ರೆ ಎಂತ ವಾಸ್ತುತಿ ಆಗುತ್ತೆ ಇದು, ಹನುಮಂತನಿಗೆ ಮರವು ಅಂತ ಹೇಳಿದ್ರೆ ನಮಗತಿ ಏನಾಗ್ಬೇಕು ಈ ಮತ್ತೆ. ಹನುಮ ಉಸಿರಾಡಲು ಮರ್ತು ಬಿಟ್ಟ ಅಂದ್ರೆ ಎರಡ್ ಜನ ಎಲ್ಲ ಹೋಗ್ಬಿಡ್ತಾರೆ ಅಷ್ಟೇ, ಒಂದ್ಸಲ ಮರ್ತು ಬಿಟ್ಟ ಅಂದ್ರೆ ಕತೆ ಮುಗಿದೋಯ್ತು. ಹನುಮಂತನ ಬಗ್ಗೆ ಒಂದು ಶ್ಲೋಕ ಇದೆ, ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಧ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇ. ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಮ ಜ್ಞಾಪಕಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹನುಮಂತನ ನೆನಪಾಡಿಕೊಂಡ್ರೆ ನಮ್ಮದೆಲ್ಲ ಜಾಸ್ತಿ ಆಗಬೇಕಾರ ಅಂತ ಹನುಮಂತನೇ ಮರವೊಂದು ಏನರ್ಥ ಈ ಮತ್ತೆ, ಏನೇನೂ ಪ್ರಯೋಜನ ಇಲ್ಲ. ಸರಿ, ಪ್ರಶ್ನೆ ಒಂದು ಉತ್ತರ ಬಂತು ನಮಗೀಗ. ಹನುಮಂತನ ನೆನಪು ಇದೇ ಮರವಿಲ್ಲ ಅಂತ ಆಯ್ತು. ಮತ್ತೆ ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ. ಈಗ ಅದಕ್ಕೆ ಯಾರು ಉತ್ತರ ಕೊಡಬೇಕೀಗ? ಹನುಮಂತರೇ ಉತ್ತರ ಕೊಡೋದು. ಬೇರೆ ಯಾರು ಕೇಳಿದ್ರೆ ಉತ್ತರ ಅಲ್ಲದು. ಹನುಮಂತನ ಉತ್ತರ ಕೊಡಬೇಕು. ಹನುಮಂತನೇ ಆಚಾರ್ಯರಾದ್ರಿಂದ ಅವರೇ ಉತ್ತರ ಕೊಡ್ತಾರೆ. ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ. ಹನುಮಂತ ಮೊದಲೇ ಹರ್ತೇನೆ ಅಂತ ಹೇಳಿದ್ರೆ ಎಲ್ಲರೂ ಸುಮ್ಮನೆ ಇರ್ತಿದ್ರು. ಹನುಮಂತ ಹರ್ತಿದ್ದ, ಲಂಕೆ ಹೋಗ್ತಿದ್ದ, ಸೀತಾಕೃತಿಯನ್ನು ಕಾಣುತ್ತಿದ್ದ, ಅಂಗುಲೀಕ ಕೊಟ್ಟು ಆ ಚೂಡಾಮಣಿ ಇಸ್ಕೊಂಡು ಸುಂದರಕಾಂಡ ಮುಗಿದು ಹೋಗ್ತಾ ಇದೆ, ನೆನ್ಪಿಟ್ಕೊಂಡಿರ್ಬೇಕು. ಏನಾಗುತ್ತೆ ಹೇಳಿಬಿಡೋದ್ರಿಂದ ಏನು ಯೋಚನೆ ಇಲ್ಲ. ಹೋಗ್ತಿದ್ದ, ವಾಪಸ್ ಬರ್ತಿದ್ದ, ಅಂಕಬಂಡ ಸುಡ್ತಿದ್ದ, ವಾಪಸ್ ಬರ್ತಿದ್ದ, ರಾಮದೇವರ ಹತ್ರ ಬಂದು ಅಂಗುಲೀಕ ಕೊಟ್ಟು ಚೂಡಾಮಣಿ ನಿಂತು ಕೃಷ್ಣಾರ್ಪಣ ಅಂತಿದ್ದ. ಸುಂದರಕಾಂಡ ಮುಗಿದು ಹೋಗ್ತಿತ್ತು. ಈ ಕತ್ತುಗಳು ಏನ್ಮಾಡ್ತಿದ್ರು ಗೊತ್ತೇನಾಗ? ನಾನು ಹರ್ತಿದ್ದೆ ಅಂತ ಆಗ ಶುರು ಮಾಡ್ತಿದ್ದೆ. ನಾನು ಹರ್ತಿದ್ದೆ, ಇದಕ್ಕಿಂತ ಜೋರಾಗಿ ಹರ್ತಿದ್ದೆ ನಾನು. ಆದ್ರೆ ಹನುಮಂತ ಎದ್ದು ಹಾರ್ತೀನಿ ಅನ್ನಲ್ಲ ಪಾಪ, ಅದಕ್ಕೆ ಯಾಕೆ ಬೇಜಾರು ಮಾಡೋಕೆ ಅಂತ ಸುಮ್ಮನೆ ಕೂತೆ ಅಂತ ಒಬ್ಬ ಎಲ್ಲ ಕಥೆಗಳು ಹಾರ್ತಿದ್ದಿಲ್ಲ, ಹರಾಡ್ತಿದ್ರು ಒಂದೇ ಸಮನೆ. ಏನ್ ಮಾಡ್ಬೇಕು ಅದಕ್ಕೆ? ಅದು ತೇಷಾಬ್ ಅಶಕ್ತಿಂ ಪ್ರಕಟಾಂ ವಿಧಾಯ. ನಮ್ಮ ಜನರ ಸೈಕಾಲಜಿ ಇರೋದೇ ಅದರೊಳಗೆ. ಒಂದು ಕಾರ್ಯಕ್ರಮ ಯಾರು ಮುಂದೆ ಬರೋದಿಲ್ಲ. ಮಾಡಿದ ಮೇಲೆ ಇವರು ಅಪ್ರಾಣ ಮಾಡ್ತೇನೆ ಶುರು ಮಾಡ್ತಾನೆ. ಆಮೇಲೆ ಮದುವೆ ಗಟ್ಟೆ ಕಾಯ್ತೇನೆ, ಮೊದಲಾಗ ಬರಬಾರದು, ಮೊದಲು ಬರೋದಿಲ್ಲ. ಆದ್ರೆ ಜೋರಾಗಿ ಅದನ್ನು ಕಾಮೆಂಟ್ ಮಾಡಿಬಿಡ್ತಾರೆ. ಅಂತವ್ರ ಗುಂಪು ನಮ್ಮಲ್ಲಿ ಇರುತ್ತೆ. ಅದು ಸೈಕಾಲಜಿ ಕೂಡ ಹೌದು, ಸಾಮಾನ್ಯ ದೌರ್ಬಲ್ಯ ಅದು ಒಂದು. ಹನುಮಂತ ಕತ್ತುಗಳಿಗೆ ಆ ಭಾವನೆ ಬರಬಾರದು ಅಂತ ಹೇಳಿ ಮೊದಲೇ ಅಂಡರ್ಟೇಕಿಂಗ್ ಕೊಡ್ಸೋಂಬಿಟ್ರೆ ನಮ್ಗೆ ಯಾರಕ್ಕೆ ಬರೋದಿಲ್ಲ, ಮತ್ತೆ ಯಾರು ಗಲಾಟೆ ಮಾಡೋಗಿಲ್ಲ. ಈ ಅಂಡರ್ಟೇಕಿಂಗ್ ತಗೊಳ್ಳೋ ಪದ್ಧತಿ ಹನುಮಂತ ಹಾಕಿಕೊಟ್ಟ ಪದ್ಧತಿ ಇದು ಒಂದು. ನಮ್ಮ ಕೈಲಿ ಆಗೋದಿಲ್ಲ, ಬರ್ಸ್ಕೊಂಡ ಮೇಲೆ ಏನು ಹಾರಾಡೋಗಿಲ್ಲವಲ್ಲ, ಅದಕ್ಕೆ ಆ ರೀತಿ ತಗೊಂಡಂತೆ. ಅದು ಹನುಮಂತನೇ ಮಾಡಿದ ಕೆಲಸ, ಬೇರೆಯವರಲ್ಲ ಅಂತ ಅರ್ಥ. ನಮಗೊಂದು ಪ್ರಶ್ನೆ ಆಗ, ಹನುಮಂತನ ಭಾರಿ ಅಹಂಕಾರ ಆಗಿದ್ರೆ ಇನ್ನೊಬ್ಬರು ಮಾಡಿದ ಅಂತ ಅವರು ನಾನೇ ಮಾಡಿದೆ ಅಂತ ಆಗ್ಬೇಕಾ? ಅಲ್ಲ, ಇಲ್ಲಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ, ಉತ್ತರ ಸಿಗ್ತಾನೆ ಇರ್ತದೆ. ಅದು ಆಶ್ಚರ್ಯ. ಹನುಮಂತನ ಭಾರಿ ಅಹಂಕಾರವೋ? ಹನುಮಂತನ ಅಹಂಕಾರ ಅಲ್ಲ, ಇವರು ಅಹಂಕಾರ ಪಟ್ಟರೆ ಅವರು ಪುಣ್ಯ ಹಾಳಾಗಿ ಹೋಗ್ತದೆ ಅಂತ ಅನುಕಂಪ. ಅದು ಅಹಂಕಾರ ಬೇರೆ, ಅನುಕಂಪ ಬೇರೆ. ಹನುಮಂತನ ತುಂಬಾ ಅನುಕಂಪ ಉಂಟು. ಇವರು ಆ ರೀತಿ ಹನುಮಂತನಂತೆ ನಾವು ಅಂತ ತಿಳ್ಕೊಂಡು ಬಿಟ್ರೆ, ಅಕಸ್ಮಾತ್ ಆಗಿ ಹನುಮಂತನ ಸಾಮ್ಯವನ್ನು ನಿರೀಕ್ಷೆ ಮಾಡಿಬಿಟ್ರೆ ಎಷ್ಟು ಅಧೋಗತಿಗೆ ಹೋಗ್ತಾರೆ ಗೊತ್ತಾಗ? ಬರೀ ಸೋತ್ತಮರ ಸಾಮ್ಯ ಚಿಂತನೆ ಮಾಡಿದರೆ ಸಾಕು. ಇನ್ನು ಹನುಮಂತನ ಸಾಮ್ಯ ಚಿಂತನೆ ಮಾಡಿದರೆ ಗತಿ ಏನಾಗ? ಅಹಂ ಬ್ರಹ್ಮಾಸ್ಮಿ ಅಂದ್ರೂ ತಪ್ಪು, ಅಹಂ ಬ್ರಹ್ಮಾಸ್ಮಿ ಅಂದ್ರೂ ತಪ್ಪೇನೆ. ಈ ಬ್ರಹ್ಮ ಅಂದ್ರೂ ಅಷ್ಟೇ, ಆ ಬ್ರಹ್ಮ ಅಂದ್ರೂ ಅಷ್ಟೇನೆ. ಅದು ವಾಯುದೇವರು ಜೀವೋತ್ತಮರಾದ ಭಾವಿ ಬ್ರಹ್ಮರು, ಅವರ ಮಟ್ಟಕ್ಕೆ ಎಲ್ಲಿ ಬರ್ತಾರೆ ಇವರು? ಅವರು ಮಿಥ್ಯಾಜ್ಞಾನ ಬರಬಾರದು ಅಂತ ಹನುಮಂತ ಮಾಡಿದ ಅನುಕಂಪನೆ ಹೊರತು ತನ್ನ ಬಗ್ಗೆ ಅಹಂಕಾರದ ಪ್ರಶ್ನೆ ಅಲ್ಲ. ಆತ ಹನುಮಂತ ಇವನು ಮಾತು ಹೇಳಬೇಕಾ? ಎಷ್ಟು ಪ್ರಸಂಗ ಇದೆ ಹನುಮಂತನ ಬಗ್ಗೆ ಹೇಳಬೇಕಾದ್ರೆ? ಎಂಥ ದೊಡ್ಡ ವ್ಯಕ್ತಿ ಹನುಮಂತ. ಅದಕ್ಕೆ ಅಷ್ಟು ಜನ ಕತುವಲ್ಲಿ ಕಾಪಾಡ್ತಾ ಇದ್ದಾನಲ್ಲ. ಮಾತರಮೇ ಮಾತರಿಶ್ವನ್ ಪಿತರತುಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಇದು ಭಕ್ತಿಯಿಂದ ಸ್ತೋತ್ರ ಮಾಡಕ್ಕೆ ಅದೇ ಕಾರಣ. ಹನುಮಂತ ಎದ್ದು ನಿಂತನಂತೆ ಘೋಷಣೆ ಮಾಡ್ತಾ ಇದ್ದಾನೆ. ಇಲ್ಲಿ ಹೇಳೋದಕ್ಕೆ ಹೋದರೆ ಇವನು ಸುಂದರಕಾಂಡ ಪ್ರವೇಶನೆ ಮಾಡಿಲ್ಲ ನಾವು. ನಾಳೆ ರಾವಣ ಸಾಯಲೇಬೇಕು, ನಾಡಿದ್ದು ಪಟ್ಟಾಭಿಷೇಕ ಆಗಲೇಬೇಕು, ಇವತ್ತು ಹನುಮಂತ ಸಮುದ್ರ ಹಾಗೆಲ್ಲ ಬರಬೇಕು. ಅದೆಷ್ಟು 10 ನಿಮಿಷದೊಳಗೆ 7:30 ಕರೆಕ್ಟ್ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ ಇನ್ನು 5-10 ನಿಮಿಷದಲ್ಲಿ ಹನುಮಂತ ವಾಪಸ್ ಬಂದಿರಬೇಕು ಅಷ್ಟೊತ್ತಿಗೆ. ಸೊ ಅದೇ ಹನುಮಂತನ ವಾಯುವೇಗದಲ್ಲೇ ನಾವು ಹಾಡಬೇಕು ಅದು ಸುಂದರಕಾಂಡವನ್ನು. ಅಷ್ಟೇ, ವಾಯುವೇಗದಲ್ಲಿ ಹೋದ್ರೆ ಏನು ಯೋಚನೆ ಇಲ್ಲ. ಹನುಮಂತ ನಿಂತುಕೊಂಡಂತೆ ವಾಯು ಒಂದು ಶ್ಲೋಕದಲ್ಲಿ ಹೇಳಬೇಕು ಸುಂದರಕಾಂಡ. ಆ ರೀತಿ ಜ್ಞಾನಿಗಳು ಹೇಳಿಯೇ ಇದ್ದಾರೆ. ಆದ್ರೆ ಸಮಸ್ಯೆ ಒಂದು ಅರ್ಥ ಆಗಬೇಕಲ್ಲ, ಅದು ಸಮಸ್ಯೆ ಇರೋದು. ಜನಗಳ ಸಮಸ್ಯೆಗಳು ಬರ್ತಾರೆ ಹೇಳ್ಬಿಟ್ಟು ಏನೋ ಪ್ರಯೋಜನಕ್ಕೆ ಬರೋದಿಲ್ಲ. ಇಷ್ಟು ಉತ್ತರ ಕೊಡೋದ್ರೆ ಹನುಮಂತನ ಬೇಕಂತ ಹೋಗೋ, ಮರವೆತ್ತಿ ಬಿಡ್ರಿ, ಅದನ್ನೇಳಿ ಅವ್ರು ತಿಳ್ಕೊಂಡು ಹೋಗ್ತಿದ್ರು. ಮರವೆತ್ತಿ ಬಿಡ್ರಿ, ಆಚಾರ್ಯ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಪಾಪ, ಅವಾರ್ಡ್ ಮಾಡಿದ್ರು ಅಂತ ಹೇಳಿದ್ರು. ಅದು ಹೇಳಬೇಕಲ್ಲ, ಅದು ಸಮಸ್ಯೆ ಇರೋದು. ಆ ದೃಷ್ಟಿಯೊಳಗೆ ಅನಿವಾರ್ಯ ಅದು ಒಂದು. ಇದು ಪರ್ವಕಾಲವಾದ್ರಿಂದ ಬಿಡಾಗೋ ಇಲ್ಲ ಅಂತ ಹೇಳಬೇಕಾಗ್ತದೆ. ಹನುಮಂತ ನಿಂತ್ಕೊಂಡಿದ್ದಾನೆ, ಎಲ್ರಿಗೂ ಹೇಳ್ತಾ ಇದ್ದಾರೆ ಯೋಚನೆ ಮಾಡಬೇಡಿ, ನನ್ನ ಕೆಲಸ ಮುಗಿಸಿಕೊಂಡೇ ಬರ್ತೇನೆ ಅಂತ ಹನುಮಂತ ಹೇಳುತ್ತಾರೆ. ಕೆಲಸ ಮುಗಿಸಿಕೊಂಡೇ ಬರ್ತೇನೆ ನಾನು. ಯಾರು ಯೋಚನೆ ಮಾಡೋ ಕಾರಣ ಇಲ್ಲ, ಎಷ್ಟು ಶಕ್ತಿ ಹನುಮಂತನ ಶಕ್ತಿ. ಅದನ್ನ ಹೇಗೆ ಹೇಳ್ತಾರೆ ಬೇಡ. ಈಗ ಹಾಡಲ ಕೋತ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವಾಲಿಲಂಘೈಷು ರಣವ ಮುತ್ತ ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಹನುಮಂತ ಮಾಡಿದ ಕೆಲಸ ಏನು ಗೊತ್ತೇನು? ರಾಮಾಯ, ರಾಮನ ನಮಸ್ಕಾರ ಮಾಡಿ ಹರ್ತಾ ಇದ್ದಾರೆ ಹನುಮಂತ. ಇದು ಹನುಮಂತ ದೊಡ್ಡ ಕೆಲಸ. ಹನುಮಂತ ಮಾಡಿದ್ದು ದೇವರಿ ನಮಸ್ಕಾರ ಮಾಡಿ ಹಾರದ ನಿಶ್ಚಿಂತ ಕೆಲಸ ಆಗೋದು. ಸಮುದ್ರ ಹಾರಬೇಕಾಗಿದೆ, ಹನುಮಂತ ದೇವರು ಸ್ತೋತ್ರ ಮಾಡ್ತಾ ಇದ್ದಾನೆ. ನಾವೆಲ್ಲ ಸಂಸಾರ ಸಮುದ್ರ ಹಾರಬೇಕಾಗಿದೆ. ಸುರ್ತಾ ವಿಷ್ಣು ಸಮುತ್ಥಾಯ, ದೇವರು ಸ್ಮರಣೆ ಮಾಡಿ ಹಾರಲಕ್ಕೆ ಬರುತ್ತೆ ಅಂತ ಹೇಳಿ ಹನುಮಂತ ಮಾಡಿ ದೊಡ್ಡ ಕೆಲಸ ಮಾಡಿ ಹಾರತಾ ಇದ್ದಾನಂತೆ. ಆ ಹೊತ್ತಿಗೆ ದೊಡ್ಡ ರೂಪ ಬೆಳೆದಿದ್ದಾರೆ ಹನುಮಂತ, ಭಾರಿ ದೊಡ್ಡ ರೂಪ ತಗೊಳ್ತಾ ಇದ್ದಾನೆ. ಯಾತಕ್ಕೆ ಅಂದ್ರೆ ಹನುಮಂತನ ಹಾರಕ ರೂಪ ಏನು ಬೇಕಾಗಿಲ್ಲ. ಆ ಕತ್ತುಗಳಿಗೆ ವಿಶ್ವಾಸ ಹುಟ್ಟಬೇಕಲ್ಲ. ಏನೋ ಹನುಮಂತ ನಮ್ಮಂತೆ ಇದ್ದ ಭಾರಿ ಎಲ್ಲೋ ಬಿಡ್ತಾನೆ, ಆರ್ಕೋತ ಆರ್ಕೋತ ಅಂತ ತಿಳ್ಕೊಂಡ್ಬಿಡಬಾರ್ದಲ್ಲ. ದೊಡ್ಡ ರೂಪ ತೋರಿಸ್ತಾರೆ. ಈ ರೀತಿ ಭಾರಿ ದೊಡ್ಡ ರೂಪ ತೋರಿಸಿ ಜಗತ್ತಲ್ಲಿ ಇಬ್ಬರೇ ಇಬ್ರು, ಒಬ್ಬ ಕೃಷ್ಣ, ಒಬ್ಬ ಹನುಮಂತ. ಆತ ಸರ್ವೋತ್ತಮ, ಆತ ಜೀವೋತ್ತಮ. ಇಲ್ಲಾರೇ ಅಂತ ದೊಡ್ಡ ರೂಪ ಇಲ್ಲ. ಆತದ ಸಹಜವಾದದ್ದು ಯೋಗಶಕ್ತಿ, ಇಷ್ಟೇ ವ್ಯತ್ಯಾಸ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಇದೆಲ್ಲ ನೋಡಿದರೆ ಹನುಮಂತನ ಬಗ್ಗೆ ನನಗೆ ಎಷ್ಟು ಗೌರವ ಜಾಸ್ತಿ ಆಗ್ತದೆ ಗೊತ್ತೇನು? ಇವತ್ತು ಹನುಮಂತನ ನಂಬಿ ಕೋಟಿ ಕೋಟಿ ಜನ ಬದುಕ್ತಾ ಇದ್ದಾರೆ, ಮರಿಬಾರದ ನಾವು ಅದನ್ನ. ಹನುಮಂತನ ಭಕ್ತರ ಸಂಖ್ಯೆ ಹಳ್ಳಿಗಳಲ್ಲಿ ಇವತ್ತು ದೇವರು ಅಂದ್ರೆ ಹನುಮಂತನ ದೇವರು. ಹಳ್ಳಿಯವರ ಪಾಲಿಗೆ ಎಷ್ಟು ಭಕ್ತಿಯಿಂದ ಹೋಗ್ತಾರೆ ಗೊತ್ತಾ ಜನ, ಎಷ್ಟು ಅದ್ದರಿಂದ ನಮಸ್ಕಾರ ಮಾಡ್ತಾರೆ. ಅದರಿಗೆಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಖುಷಿ ಆಗ್ತದೆ ಗೊತ್ತೇ. ಹನುಮಂತ ಅದಕ್ಕೆ ಯಾವ ಜಾತಿಯ ರೂಪದಲ್ಲೂ ಹನುಮಂತ ಇಲ್ಲ. ಒಬ್ಬ ಜಾತಿ ಬಿಟ್ಟು ಆಗಬಾರದು ಅಂತ ವಾದ ರೂಪದಲ್ಲಿ ಬಿಟ್ಟ ನಡಿ ಅಂತ ಹೇಳ್ಬಿಟ್ಟು ಯಾವ ರೂಪದಲ್ಲಿದ್ದರೂ ಜಾತಿಯವರು ಮಾತ್ರ ಫಾಲೋ ಪೂಜೆ ಮಾಡಿದ್ರೆ ಕಷ್ಟ. ಕತ್ತಿ ಯಾರು ಯೋಚನೆ ಮಾಡಾಗಿಲ್ಲ. ವಾಹನರ ಎಲ್ಲದರಲ್ಲೂ ಬೇಕಾಗಿಲ್ಲ. ವಾಹನರ ವಾರ ವಾರರ ನರ ಅಂತಾರಲ್ಲ ಆ ಟೈಪ್ ಅಂತ ಮನುಷ್ಯ ಭಾರಿ ದೊಡ್ಡ ವ್ಯಕ್ತಿ ಹನುಮಂತ. ಹನುಮಂತ ಹಾಡಿದಾಗ ಎಲ್ಲ ಧೈರ್ಯ ಕೊಟ್ಟು ಹಾಡ್ತಾನೆ. ಜಯರಾಮ ಮಹಾಬಾಹು ಜಯ ಹೇ ಲಕ್ಷ್ಮಣ ಏತೀಚ ಘೋಷಣೆ ಮಾಡ್ತಾ ಇದ್ದಾನೆ. ರಾಮನಿಗೆ ಜಯ, ಭಗವಂತನಿಗೆ ಜಯ, ಭಾಗವತನಿಗೆ ಜಯ. ಲಕ್ಷ್ಮಣ ಭಗವಂತನ ಭಕ್ತ. ಇದು ನಮ್ಮ ಜೀವನದ ದೊಡ್ಡ ಗುರಿಯ. ಬರೀ ದೇವರಿಗೊಂದು ನಮಸ್ಕಾರ ಮಾಡಿರಲ್ಲ, ದೇವರ ಭಕ್ತರಿಗೆಲ್ಲ ನಾವು ಗೌರವ ಕೊಡಬೇಕಾದ ಕರ್ತವ್ಯ. ಅಷ್ಟು ಮಾಡಿ ಹನುಮಂತ ಹಾರುತ್ತಿದ್ದಾಗ ಆತ ಒತ್ತಿದ ರಭಸಕ್ಕೆ ಮಹೇಂದ್ರ ಪರ್ವತ ಹೋಗ್ಬಿಡ್ತು ಒಳಗಡೆ. ಆ ದೊಡ್ಡ ಪರ್ವತ ಜನ ಗ್ರೌಂಡ್ನಲ್ಲಿ ಹೋಗ್ಬಿಡುತ್ತಂತೆ ನಡೆಯಂತೆ. ಅಷ್ಟು ಒತ್ತಿದ್ರೆ ಹನುಮಂತ ಒತ್ತಿದ್ದಕ್ಕೆ ಜ್ವರ ಒತ್ತಿದ್ರೆ ಹೋಗೇ ಬಿಡುತ್ತಿತ್ತದು. ಅಷ್ಟಾಯ್ತು. ವಜ್ರಾಸವರು ಒಳ್ಳೆ ಅರ್ಥ ಹೇಳ್ತಾರೆ ಅದಕ್ಕೆ ತೀರ್ಥ ಪ್ರಬಂಧದಲ್ಲಿ. ಅದೆಲ್ಲ ಬೇಡ. ಈಗ ಹೋದಾಗ ವೃಕ್ಷಗಳು ಎಲ್ಲ ಏನಾದವಂತೆ, ಲಿಂಕ್ ತಪ್ಪಿತಲ್ಲ ಹನುಮಂತನಿಂದ ಅವರು ಹಾರಿದ್ವಂತೆ. ಸ್ವಲ್ಪ ದೂರ ಹಾರಿದಪ್ಪಂತ ಬಿದ್ದುವಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿಗಳು. ದೂರ ಪ್ರಯಾಣ ಕೈಗೊಂಡ ಬಂಧುವನ್ನ ದೂರ ಸ್ವಲ್ಪ ದೂರ ಕಳಿಸಿಕೊಳ್ಳಕ್ಕೆ ಹೋದ ಹೋದ್ರಂತವೆಲ್ಲ ಕೂಡ ಬಾಂಧವ ಎಷ್ಟು ಭಕ್ತ ಅಷ್ಟ. ಸ್ವಲ್ಪ ದೂರದ ಅಪ್ಪಂದು ಬಿದ್ದು ಬಿಟ್ಟುವಂತೆ ಒಬ್ಬ ಕವಿ ವರ್ಣನೆ ಮಾಡ್ತಾರೆ. ಬಿದ್ದಿದ್ದೆಲ್ಲ ತೇಲ್ತಾ ಇದ್ವಂತೆ, ಬಿದ್ದ ವೃಕ್ಷಗಳೆಲ್ಲ ತೇಲ್ತಿದ್ವಂತೆ. ಒಬ್ಬ ಹೇಳ್ತಾನೆ ಕವಿ, ಅದು ಹ್ಯಾಕ್ ಕಾಣಿಸ್ತಿತ್ತು ಅಂದ್ರೆ ಮುಂದೆ ಸೇತುವೆ ಕಟ್ತಾರಲ್ಲ ಅದು ಶಂಕುಸ್ಥಾಪನೆ ಮಾಡಲಾಗಿತ್ತಂತ. ಆಗ್ಲಿ ಹನುಮಂತ ಇರಾಗಲು ಶಂಕುಸ್ಥಾಪನೆ ಮಾಡಲು ಕಾಣಿಸ್ತಿತ್ತು, ತೇಲ್ತಾ ಇದ್ವಲ್ಲ. ಒಳ್ಳೆ ಒಂದು ಪೂರ್ವವಾದ ಅಲಂಕಾರಿಕ ಅಲಂಕಾರ ಸೃಷ್ಟಿ ಮಾಡ್ತಾನೆ ಕವಿ. ಅಷ್ಟೊತ್ತಿಗೆ ಸರಿಯಾಗಿ ಮುಂದೆ ಮೈನಾಕ ಪರ್ವತ ಬರ್ತಾ ಇದೆ. ಮೇಲಕ್ಕೆದ್ದಿತ್ತು ಹನುಮಂತ, ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗು ಅಂತ ಹೇಳಿದ್ದಾರೆ. ಹುಡುಗರಾಗಿದ್ದು ಎಷ್ಟು ಖುಷಿ ಗೊತ್ತ, ಹಬ್ಬ ವಿಶ್ರಾಂತಿ ಅಂದು ಬಿಡ್ತಿದ್ರು. ತಕ್ಷಣ ಹನುಮಂತ ರಾಮನ ಕಾರ್ಯ ಮುಗಿಸ್ತದಂತ ವಿಶ್ರಾಂತಿ ಅಂತ ಹೇಳ್ತಾ. ರಾಮನ ಕಾರ್ಯ ಮುಗಿಸ್ಬೇಕು, ವಿಶ್ರಾಂತಿ ಹೋಗಬೇಕು. ಇದು ಮಧ್ಯೆ ವಿಶ್ರಾಂತಿ ಸಾಧ್ಯ ಇಲ್ಲ, ಅದಕ್ಕೆ ನಾನು ಬೇಡ ಅಂತ ಹೇಳಿದ್ರಂತೆ. ನಿನ್ನಿಂದ ಬದುಕಿದ್ದೇನೆ ಹನುಮಂತ ಅಂತ ಹೇಳಿದ್ದಾರೆ. ಒಂದು ಕಾಲದ ಪರ್ವತಗಳು ರೆಕ್ಕೆಗಳಿದ್ವಂತೆ, ರೆಕ್ಕೆಗಳನ್ನೆಲ್ಲ ಇಂದ್ರದೇವರು ತಮ್ಮ ವಜ್ರದಿಂದ ಕತ್ತರಿಸಿದ್ರಂತೆ. ಅವತ್ತಿಂದ ಓಡಾಟ ನಿಲ್ಲಿಸಿಬಿಟ್ಟುವಂತೆ. ಆಗ ಮೈನಾಕ ಅನ್ನೋ ಪರ್ವತ ನೋಡುತ್ತಂತೆ, ತನ್ನ ರೆಕ್ಕೆ ಉಳಿಸ್ಕೋಬೇಕು ಅಂತ ಅನ್ನಿಸ್ತಂತೆ. ಯಾರನ್ನು ಕೇಳಬೇಕು, ಹಡಿತರ ಇಂದ್ರದೇವರು. ಅವರಿಗೆ ದೊಡ್ಡವರನ್ನು ಕೇಳೋಣ ಅಂತ ವಾಯುದೇವರ ಹತ್ರ ಹೋಯ್ತಂತೆ. ಅವರು ಹೇಳ್ತಾರೆ, ತಂದು ಇಲ್ಲಿ ಬಿಸಾಕ್ಬಿಟ್ರೆ ದಕ್ಷಿಣ ಸಮುದ್ರ ಹೊಡಿದ್ರು ಕೂತಿರು, ನಿನ್ನ ಯೋಚನೆ ಇಲ್ಲ ಅಂತ ಹೇಳಿ ಇಂದ್ರದೇವರು ಬಂದ್ರಂತೆ, ನೋಡಿದ್ರಂತೆ, ಓಹೋ ವಾಯುದೇವರು ಕುಡಿಸಿದ್ದಾರೆ, ಏನು ಮಾಡಕ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಕಾಯ್ತಾ ಕೊಟ್ಟು ಬರಲಿ ಹೊರಗೆ ಬರಲಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆ ಪ್ರಸಂಗ. ಇವತ್ತು ಹೊರಗೆ ಬಂದ ಪಾಪ ಹನುಮಂತ, ವಾಯುದೇವರು ನೀನು, ನಿನ್ನಿಂದ ನಾನು ಬದುಕಿದ್ದೇನೆ, ನನ್ನಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗು. ಕೃತಜ್ಞತೆಯನ್ನು ತೋರಿಸ್ತಾನೆ ಹನುಮಂತ. ಹೇಳ್ತಾನೆ, ನನಗೆ ರಾಮನ ಕಾರ್ಯ ಮುಗಿಸೋದಕ್ಕಿಂತ ಮುಂಚೆ ವಿಶ್ರಾಂತಿ ಬೇಕಿಲ್ಲ, ನನಗೆ ಆಯಾಸ ಆಗಿಲ್ಲ, ವಿಶ್ರಾಂತಿ ಬೇಕಿಲ್ಲ. ನೈರಾತ್ರ ವಿಶ್ರಮಣ ಮೈಚ್ಛದ ಅವಿಶ್ರಮೋಸವು ಆ ಹೇಳಿದ ಕಷ್ಟ ಅದು ಹೇಳುತ್ತ ಹನುಮಂತ. ಇಷ್ಟು ಕಷ್ಟಪಟ್ಟು ನಾನು ಬಂದಿದ್ದೇನೆ ಅಂದ್ರೆ ಬೇಡ ಅಂತ ಹೇಳೋದಲ್ಲ, ಬಾ ಅಂತ ಹೇಳಿ ಆಲಿಂಗನ ಮಾಡ್ಕೊಂಡು ಕಳಿಸ್ಕೊಟ್ಬಿಟ್ಟನಂತೆ. ಅಷ್ಟೇ, ಇದು ಹನುಮಂತನಿಂದ ಕಲಿಬೇಕಾದ ಪಾಠ ಇದು. ಅಂದ್ರೆ ಒಳ್ಳೆ ಕೆಲಸಕ್ಕೆ ಅಂತ ಹೊರಟಾಗ ಅನೇಕ ಜನ ಏನ್ ಮಾಡ್ತಾರೆ, ರಷ್ಟಗೊಳಿಸಿರು ಏಕಾಸಿ ಮಾಡಕ್ ಹೋಗಿ ಸ್ವಲ್ಪ ಕಾಫಿ ತಗೊಳ್ಳಿ ಬರ್ತಾರಾಗ್ಲಿ, ಇನ್ನು ಸ್ವಲ್ಪ ಎಲ್ಲ ಕೊಡ್ಬಿಟ್ಟು ನೆಕ್ಸ್ಟ್ ಏಕಾಸಿ ಮಾಡಿದ್ರೆ ಅದು ದೊಡ್ಡ ಬಿಡ್ತಾರೆ. ಆ ಬಂಧುಗಳ ಮಾತ್ರ ನಿರಾಕರಣೆ ಮಾಡಬೇಕಾದ್ರೆ ಪ್ರೀತಿಯ ಒತ್ತಾಯವನ್ನು ಪ್ರೀತಿಯಿಂದನೆ ಗೆಲ್ಲಬೇಕು. ಬೈದ್ರು ಕಷ್ಟ, ಕುಡಿದ್ರು ಕಷ್ಟ, ಬೈದ್ರೆ ಬೇಜಾರಾಗುತ್ತೆ, ಕುಡಿದ್ರೆ ಹೊತ್ತ ಹೋಗುತ್ತೆ. ಒಳ್ಳೆ ಯೋಗ ಶಕ್ತಿ ಅಂದ್ರೆ ಅದೇನು. ಹನುಮಂತ ಹಾಗೆ ಮಾಡಿ ಹಾರಿದಾಗ ದೇವತೆಗಳು ಭಾರಿ ಸಂತೋಷ ಪಟ್ಟರಂತೆ. ಮುಂದೆ ಹೋಗ್ತಾ ಇರ್ತಾನೆ. ಮೈನಾಕ ಪ್ರಸಂಗ ತುಂಬಾ ಅರ್ಥಗಳುಂಟು. ಮೈನಾಕ ಅವನು ಏನೋ ಜನ ಗೊತ್ತಿಲ್ಲ, ಅದು ಬರೀ ಬೆಟ್ಟ ಅಲ್ಲ, ಅದು ಚಿನ್ನದ ಬೆಟ್ಟ ಅಂತ ಕರೆ, ಹೈಮೋಗಿರಿ ಅಂತ ಕರೆದಿದ್ದಾರೆ. ಚಿನ್ನದ ಬೆಟ್ಟ, ಚಿನ್ನದ ಬೆಟ್ಟ ಬಂದು ನಿಂತ್ಕೊಂಡು ಹೋಗೋದ ಅಂತ ಕೇಳಿದ್ರೆ ಹನುಮಂತ ಬೇಡ ಅಂತ ಹೊರಟು ಬಿಟ್ಟನಂತೆ. ಎಷ್ಟು ಚೆನ್ನಾಗಿರೋ ಮಾತು ಅದು. ಒಂದು ಇವತ್ತು ಭ್ರಷ್ಟಾಚಾರ ಶುರುವಾಗದೆ ಚಿನ್ನದಿಂದ, ಒಂದು ಮಿಲಿಗ್ರಾಮ್ ಚಿನ್ನ ಕೊಟ್ಟರೆ ಸಾಕು ಅಡ್ಡದಾರಿ ತಪ್ಪಿ ಹೋಗ್ತಾನೆ. ಅಲ್ಲಿ ಬೆಟ್ಟ ನಿಂತ್ಕೊಂಡಿದ್ದು ಹನುಮಂತ ಕಣ್ಣೆತ್ತಿ ನೋಡಲಿಲ್ಲ. ಅದಕ್ಕೆ ವಿರಕ್ತ ಅಂತ ಹನುಮಂತನಂತ ವಿರಕ್ತ ಯಾರೂ ಇಲ್ಲ. ಅಲ್ಲಿ ಇರೋ ನೀನು ಪೂರ್ತಿ ಸರೆಂಡರ್ ಆಗಿದೆ. ಮತ್ತೆ ಅದು ಒಂದು ಸರೆಂಡರ್ ಆಗಿದೆ ಅಂತ ಹನುಮಂತ ಕಣ್ಣೆತ್ತಿ ನೋಡಲಿಲ್ಲ ಅಂದ್ರೆ ಎಂಥ ಹನುಮಂತ. ಹನುಮಂತನ ಸವನಾದ ವ್ಯಕ್ತಿ ಮತ್ತೊಬ್ಬ ರಾಮಭಕ್ತರಲ್ಲೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಇನ್ನು ಮುಂದೆ ಹೋಗ್ತಾನೆ ಸುರಸೆ ಅಂತ ದೊಡ್ಡ ಹಾವು ಬಂದು ಬಾಯ್ತ ಕಣ್ಣಿತ್ಕೊಂಡ್ಬಿಡ್ತಂತೆ ಹನುಮಂತ. ಮುಂದೆ ಹೋಗ್ತಾನೆ ಹನುಮಂತ, ನನ್ನ ಪ್ರಾರ್ಥನೆ ಇಷ್ಟೇ, ಎಲ್ಲ ದೇವತೆಗಳು ಹೊರ ಕೊಟ್ಟಿದ್ದಾರೆ, ನನ್ನ ಇಷ್ಟಪಟ್ಟಿದ್ದು ನನ್ನ ಬಾಯಲ್ಲಿ ಬೀಳಲೇಬೇಕು ಅಂತ ಇದೆ. ನೀ ಮುಂದೆ ಹೋಗ್ಬೇಕು ಅಂತ ಇದ್ರೆ ನನ್ನ ಬಾಯಲ್ಲಿ ಬೀಳ್ಬೇಕು, ಇಲ್ಲ ದೇವತೆಗಳು ಹೊರ. ತಕ್ಷಣ ಹನುಮಂತ ಹೇಳ್ತಾರೆ, ಓ ಹಾಗೇನಮ್ಮ, ಹಾಗಿದ್ರೆ ಸರಿ ಅಂತ ಹೇಳಿಬಿಟ್ಟು ತಾನು ದೊಡ್ಡ ದೇಹ ಬೆಳೆಸ್ತಾನೆ, ದೊಡ್ಡ ಮಾಡ್ತಾನೆ. ಮೊದಲೇ ದೊಡ್ಡ ಇನ್ನೂ ದೊಡ್ಡ ಮಾಡಿದನಂತೆ. ಅದು ದೇವ ಸರ್ಪ, ಅದು ಒಂದು ಸುರಸ ಅಂತ ಹೆಸರು. ಅದು ಬೋಳ ಬಾಯಿ ತೆಗಿತಂತೆ ಹನುಮಂತ. 17 ಅಂತ ಹೇಳಿದ್ರೆ 27 ತೆಗಿತಂತೆ ಹನುಮಂತ. 37 ದೊಡ್ಡದು ಮಾಡ್ತಾನೆ, ಅದು 40 ತೆಗಿತಂತೆ. ಆಗ ಹನುಮಂತ 80 ಬರ್ತಾನೆ ಕೊನೆಗೆ, ಅದು 100 ಬಾಯಿ ತೆಗೆದು ಬಿಡ್ತಂತೆ. ಆಗ ಹನುಮಂತ ನೋಡಿದನಂತೆ, ಎಷ್ಟು ದೊಡ್ಡ ಹನುಮಂತ ಗೊತ್ತಾ ಈಗ. ಈ ಕಡೆ ಒಂದು ಕಾಲ ಆ ಕಡೆ ಕಾಲಿಟ್ಟರೆ ಮುಗಿದೋಗ್ತಿತ್ತು. 100 ಅಷ್ಟೇ ಇರೋದು, ಸಮುದ್ರ 100 ಹನುಮಂತ ಹರಲೇಬೇಕಾಗಿದ್ದಿಲ್ಲ. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು, ಅದಕ್ಕೆ ಹೇಳ್ತಾರೆ ಇಡೀ ಸಮುದ್ರ ಗೋಷ್ಠದೀಕೃತ ವಾರಹಾಸಿನ್. ಅಷ್ಟು ಚಿಕ್ಕದು ಹನುಮಂತನಿಗೆ, ಸುಮ್ಮನೆ ದೇಶತಃ ಶಕ್ತಿ ತೋರಿಸ್ತಾನೆ ಹೊರತು ಪೂರ್ಣ ಶಕ್ತಿ ಹನುಮಂತ ತೋರಿಸಿಲ್ಲ. ಆ ಕಾಲಿಡ್ಲಕ್ಕೆ ಅಂತ ಹೊರಟ ಹನುಮಂತ ಹೇಳ್ತಾನೆ, ನೋಡಮ್ಮ ಇಷ್ಟು ದೊಡ್ಡದಾಗಿದ್ದೀಯ, ನೋಡ್ತು ನೋಡ್ತಾ ನೋಡ್ತಾನೆ ಹನುಮಂತ ಚಿಕ್ಕ ರೂಪ ತಗೊಂಡ್ಬಿಟ್ಟಂತೆ. ಎಷ್ಟು ಚಿಕ್ಕ ರೂಪ ಅಂದ್ರೆ ಕಣ್ಣು ಇಷ್ಟೇ ಎಷ್ಟು ರೂಪ ತಗೊಂಡು ಅವ್ರು ಬಾಯೊಳಗೆ ಬಂದು ಹೊರಗೆ ಬಂದು ಟಾಟಾ ಮಾಡಿ ಹೊಟ್ಟೆ ಹೋಗ್ಬಿಟ್ನಂತೆ. ನೋಡಿದ್ಯಾ, ನಾನು ಬಾಯ್ ಅವ್ರು ಬಾಯ್ ಬಿಚ್ಚಲಿಕ್ಕೆ ಬಂದಿಲ್ಲ ಪುಲ್ಲ, ಬಾಯಿ ಜಾತಿ ಕಂಡು ಕೂತಿದ್ದಾಳು ಅವಳು. ಹನುಮಂತ ಹೋಗಿ ಆಯ್ತು ಬಂದಾಯ್ತು ಬೇರೆ ಹಾರಿ ಆಯ್ತು. ನೋಡಿ ಯಾರು ಸಿಕ್ಕಿ ದೊಡ್ಡದು ಗೊತ್ತಾಗುತ್ತೆ. ಅದು ಬಾಯಿ ತೆಗಲಕ್ ಬಂತೆ ಹೊತ್ತು ಮುಚ್ಚಲಕ್ ಬರಲೇ ಇಲ್ಲ, ಅದಕ್ಕೆ ಬಾಯಿ ತೆಗಲಕ್ ಬಂತೆ ಹೊತ್ತು ಮುಚ್ಚಲಕ್ ಬರಲೇ ಇಲ್ಲ. ಹನುಮಂತ ಮುಂದೆ ಹಾರಿದಾಗ ದೇವತೆಗಳು ಹೊರ ಸತ್ತುವಾಯಿತು, ಬಾಯಿಗಳು ಬಂದೆ ಹೊರಗೆ ಹೋದ, ಅವ್ರು ಸಿಕ್ಕಾಕೊಳ್ಳಿಲ್ಲ. ರಾಮನ ಕಾರ್ಯ ನಡೆದೋಯ್ತು. ದೇವಾಹ ಸುದುಷ್ಟವರವೂ ಸುಮನೋಧಿ ವೃಷ್ಟಿಯ ಪುಷ್ಪವೃಷ್ಟಿ ಮಾಡಿ ಭಲೆ ಭಲೆ ಹನುಮಂತ ಅಂತ ಹಾಡಿಬಿಟ್ರಂತೆ. ದೇವತೆಗಳು ಕೊಂಡಾಡ್ತಾರೆ ಹನುಮದ್ ವಿಲಾಸವನ್ನು, ದೇವತೆಗಳು ಹಾಡ್ತಾರೆ ಅಂತ ಅರ್ಥ. ಹನುಮಂತನ ಮಹಿಮೆ ದೇವತೆಗಳಿಂದ ಗಂಧರ್ವರಿಗೆ ಗೀಯಮಾನ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಮುಂದೆ ಹೋಗ್ತಾರೆ, ದೊಡ್ಡ ಮತ್ತೊಂದು ರಾಕ್ಷಸಿ ಸಿನ್ನಿಕಾ ಅಂತ ಹೆಸರು. ಆ ಸಿನ್ನಿಕಾ ಅಂತ ರಾಕ್ಷಸಿ ರಾವಣನ ಕಡೆಯವಳು, ಅವಳು ಬಾಯಿ ತಕೊಂಡಿದ್ದ ಅವಳ ಪ್ರಕಾರ ಛಾಯಾಗ್ರಹ ಅಂತ ಹೆಸರು. ಹಿಡಿದ ನೆರಳು ಹಿಡಿದ್ರೆ ಕೆಳಗೆ ಬಿಡ್ತಾ ಇತ್ತಂತೆ. ಮೇಲೆ ಹನುಮಂತ ಹಾರ್ತಾನೆ, ನೆರಳು ಸಮುದ್ರ ಬಿದ್ದಿದೆ, ನೆರಳು ಹಿಡಿದ್ರೆ ಹನುಮಂತ ಕೆಳಗೆ ಬರಬೇಕು. ಇದು ಸಕ್ತ ಹನುಮಂತನಿಗೇನಾಗೋದಿಲ್ಲ, ಯಾವ ಪಕ್ಷಿ ನೆರಳು ಬಿದ್ದರೂ ಎಳೆಯ ಶಕ್ತಿ ಅವಳಿಗಿತ್ತು. ಅದನ್ನು ನಾನು ಇವತ್ತು ಆಧುನಿಕ ಅತ್ಯಾಧುನಿಕ ಅಂತ ರಾಡರ್ಸ್ ಅಂತ ಕರೀತಾರಲ್ಲ ಆ ಕಾನ್ಸೆಪ್ಟ್. ಅದು ನೆರಳು ಅಂದ್ರೆ ವೇವ್ಸ್ ಅಂತ ಅರ್ಥ. ಆ ವೇವ್ಸ್ ಬಿದ್ದರೂ ಸಾಕು ಹೊರಗೆ ಬಿಡುತ್ತಂತೆ, ಅಷ್ಟು ಸೆನ್ಸಿಟಿವ್ ಅದು ಅಂತ. ಇವತ್ತು ರಿಮೋಟ್ ಕಂಟ್ರೋಲ್ ಹೀರೋ ಬಿಟ್ಟರೆ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಅದು ಇದೆಲ್ಲ ಸಿನ್ನಿಕೆಯ ಕಾನ್ಸೆಪ್ಟ್ ಇಂದ ಬಂದಿರೋದು ಎಲ್ಲ ಕೂಡ. ಹನುಮಂತನ ಎಳೆದ ಕೋರಿ ಹನುಮಂತನಿಗೇನಾಗೋದಿಲ್ಲ, ಅವಳು ಬ್ರಹ್ಮದೇವರ ವರ, ಯಾರು ಬೇಕಾದ್ರೆ ಶಕ್ತಿ ಅವಳಿಗಿದೆ. ಆದರೆ ಇವ್ರನ್ನ ಏನು ಮಾಡಲಿಕ್ಕೆ ಬರೋದಿಲ್ಲ, ಭಾವಿ ಬ್ರಹ್ಮದೇವರಾದ್ದರಿಂದ. ಈಗ ನನಗೆ ಗೊತ್ತಾದ್ರೆ ಸಂಪಾತಿ ಯಾಕೆ ಹಾರಲಿಲ್ಲ ಅಂದ್ರೆ ಅವ್ರು ಹೇಳ್ಕೊಂಡು ನಿಮ್ಗೆ ಹಾಕ್ಬಿಡ್ತಿಲ್ಲ ತಕ್ಷಣ. ಸಂಪಾತಿ ಗೊತ್ತಿತ್ತು ಅದಕ್ಕೆ ಅವನು ಹಾರಲಿಲ್ಲ. ಬ್ರಹ್ಮದೇವರವರ ಒಂದು ಶಕ್ತಿ ಸಂಪಾತಿ ಇರಲಿಲ್ಲ ಆದ್ರಿಂದ, ಅವನಿಗೆಲ್ಲ ಗೊತ್ತಿತ್ತು ಆದ್ರಿಂದ ಅವನ ಹಾಡು ಪ್ರಾಣ ಕಳ್ಕೊಂಡು ಏನು ಪ್ರಾಣ ಕಳ್ಕೊಂಡು ಉಪಯೋಗ ತಾನೇ ಹೋಗ್ತದೆ ಉಪಯೋಗ ಮಾಡೋದ್ರಿಂದ ಅದಕ್ಕೆ ಯಾರು ಹಾರಬೇಕು? ಇವೆಲ್ಲ ಗೊತ್ತಿಲ್ಲ, ಇವರು ಹಾರೋದಕ್ಕೆ ಕಷ್ಟಾಗಿತ್ತು. ಹಂಗೆ ಅವನು ಬಾಯಿ ಸ್ಟ್ರೇಟ್ ಒಳಗೆ ಹೋಗ್ಬಿಡ್ತಿದ್ದ ಬಾಯಿಗಳು, ಪಾಪ ಅದು ಬದುಕ್ತಿದ್ದಿಲ್ಲ. ಅದಕ್ಕೆ ಹುತಾತ್ಮ ವಿಘ್ನ ಅಂತ ಕರೆದು ಹೇಳಿ ಜಾಂಬವ ಅಂತ ಹೇಳಿದ್ದ. ಅದಕ್ಕೇನೆ ಹನುಮಂತ ಅಲ್ಲಿಯ ತಾಪಕರ ಧೂಪ ದೊಡ್ಡದು ಮಾಡಿ ಯೋಚನೆ ಮಾಡಿದನಂತೆ. ನಾನೇನು ಹಾಗೆ ಹೋಗ್ಬಿಡ್ತೀನಿ ದೊಡ್ಡದಲ್ಲ, ಆದ್ರೆ ಮುಂದೆ ಲಕ್ಷ್ಮಣನಿಗೂ ಬರಲಕ್ಕೆ ಬರೋದಿಲ್ಲ, ಲಂಕಾಪಟ್ಟಣ ಬರಲಿಕ್ಕೆ ಒಬ್ಬ ಕಪಿಲು ಬರಲಕ್ಕೆ ಬರೋದಿಲ್ಲ. ರಾಮನೇ ಮಾತ್ರ ಏನೂ ಆಗೋದಿಲ್ಲ, ರಾಮನ ಅನ್ನ ಮೇಲೆ ಇದ್ದಾನೆ. ಆದ್ರೆ ಕಪಿಗಳೆಲ್ಲ ಸೇವೆ ಮಾಡಬೇಕಲ್ಲ ರಾಮದೇವರದ್ದು, ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಅಂತ ಹೇಳಿ ನಾಶ ಮಾಡೋರ್ಗೊಂದು ತೀರ್ಮಾನ ಮಾಡ್ತಾನೆ. ತನ್ನ ದೊಡ್ಡದು ಮಾಡ್ತಾನೆ, ಅದು ಬಾಯಿ ತೆಗೆಯುತ್ತೆ ಯಥಾ ಪ್ರಕಾರ ತೆಗಿತಾನೆ ಹೋಗುತ್ತೆ. ಹನುಮಂತ ಒಳಗೆ ಹೋಗುತ್ತಾನೆ, ಹೊರಗೆ ಬರ್ತಾನೆ, ಸುಮ್ಮನೆ ಹೊರಗೆ ಬರಲಿಲ್ಲ. ಆದ್ರೆ ಪ್ರಾಣವನ್ನೇ ತಗೊಂಡು ಹೊರಗೆ ಬಂದನಂತೆ. ಆ ತೆಗೆದುವಾಯಿ ಮತ್ತೆ ಮುಚ್ಚಲೇ ಇಲ್ಲ ಅಂತ ಹೇಳಿದ್ದ. ತೆಗೆದುವಾಯಿ ಮತ್ತೆ ಮುಚ್ಚಲೇ ಇಲ್ಲ, ಹಾಗೆ ಸಾಗರ ಹೊರಗೆ ಬಂದ ಇನ್ನೇನಿರುತ್ತೆ, ಸತ್ತೋಯ್ತು ಅಂತ ಹೇಳಿದ್ದ. ಇದು ಬಹಳ ಮುಖ್ಯ. ಇದು ಅದು ಬಾಯಿ ತೆಗಲಕ್ ಬಂತೆ ಹೊರತು ಮುಚ್ಚಲಕ್ ಬರಲೇ ಇಲ್ಲ. ಬಾಯಿ ಮುಚ್ಚಿದ್ರೆ ಬದುಕ್ತಿತ್ತು, ಬಾಯಿ ತೆಗೆದ್ರೆ ಹೋಗ್ಬಿಡುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, 14 ದಿವಸ ಬಾಯಿ ತೆಗಿತೀರಿ, 1 ದಿವಸ ಬಾಯಿ ಮುಚ್ಚಿ ಅಂತ ಹೇಳಿದ್ದ. 14 ದಿವಸ ಬಾಯಿ ತೆಗೆದು ಏಕಾಚಿ ಒಂದಾದ್ರೂ ಬಾಯಿ ಮುಚ್ಚಿಬಿಟ್ರೆ ಖಂಡಿತ ಅವನು ಬದುಕ್ತಾರೆ. ಮುಚ್ಕೊಂಡೆ ತಿನ್ನಕ್ಕೆ ಆ ಟ್ರೈ ಮಾಡಬಾರದಷ್ಟೇ, ಅದು ಬಹಳ ಮುಖ್ಯ. ಮೂರಿನ ಮೇಲೆ ತಗೊಳ್ಳೋದಾಗೆಲ್ಲ ಮಾಡಬಾರದಷ್ಟೇನೆ. ಅದು ಬದುಕುವ ಕಲೆ, ಬರೀ ಬಾಯಿ ತೆಗೆಯೋದು ಬೇರೆ, ಹನುಮಂತನ ಆಶ್ರಯಿಸೋದು ಬೇರೆ. ಅಲ್ಲಿ ಹನುಮಂತ ಮುಂದೆ ಹೋಗ್ತಾ ಇದ್ದಾನೆ. ಸುರಸಿಯನ್ನ ಗೆಲ್ಲೋದು ಅಂದ್ರೇನು? ಮೈನಾಕ ಪರ್ವತ ಪ್ರಸಂಗ, ಚಿನ್ನವನ್ನು ಮೋಹದ ಬಿಡಿ ಅಂತ ಹೇಳಿತು. ಸುರಸಿಯ ಪ್ರಸಂಗ ಏನು? ರಸ ಅಂದ್ರೆ ನಾಲಿಗೆ ಅಂತ ಅರ್ಥ. ಸುರಹ ಜಿಹ್ವಾ ಚಾಪಲ್ಯ ಅಂತ ಅರ್ಥ. ಯಾರು ಜಿಹ್ವಾ ಚಾಪಲ್ಯವನ್ನು ಗೆಲ್ತಾರೆ ಅವರು ಯೋಗಿಗಳಾಗ್ತಾರದ್ದು ಬೇರೆಯವರಾಗೋದಿಲ್ಲ. ಅದು ಭಾಗವತ ಪುರಾಣದ ಮಾತದು. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣ ವರ್ಜವಿತ್ವಾತ್ ರಸನಾಂ ಅಸೌರ ಸೇತು ವರ್ಧತೆ. ಇದು ವ್ಯಾಖ್ಯಾನ, ಸುರಸಾ ಪ್ರಸಂಗಕ್ಕೆ ವ್ಯಾಖ್ಯಾನ. ಸುರಸೆಯನ್ನು ಗೆಲ್ಲಬೇಕಂತ, ಒಳ್ಳೆ ರೀತಿಯನ್ನೇ ಗೆಲ್ಲಬೇಕಂತ. ನಮ್ಮ ಜನ 1 ಬೈಟು ಹೋಗಿ ಕರ್ಕೊಂಡ್ಬಿಡ್ತಾರೆ ಕುರಸೆ ಬೇರೆ ಜೊತೆಗೆ. ಸುರಸೆ ಕೊಡಲ್ಲ ಕುರಸೆ. ಹನುಮಂತ ಒಂದು ಹನಿ ನೀರು ಬಾಯಲ್ಲಿ ಹಾಕಿಲ್ಲ. ಯಾಕೆ ಗೊತ್ತಾ? ಅಲ್ಲಿ ಕತುಗಳು 4 ಕೋಟಿ ಜನ ಕತುಗಳು ಉಪವಾಸ ಕಾಯ್ತಾ ಇದ್ದಾರೆ. ತಾನೊಬ್ಬನೇ ಪಾಲನೆ ಮಾಡಲಿಕ್ಕೆ ಹನುಮಂತ ತಯಾರಿಲ್ಲ. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಹನುಮಂತ ರುಚಿಯನ್ನು ಗೆದ್ದ. ಜಿತನ್ ಸರ್ವಂ ಜಿತೇ ರಸೆ, ಭಾಗವತ ಪುರಾಣದ ಮಾತು. ಸುರಸೆಯನ್ನು ಹನುಮಂತ ಗೆದ್ದಕ್ಕೆ ಪುಷ್ಪವೃಷ್ಟಿ ಮಾಡಿಬಿಡ್ತಾರೆ, ಹನುಮಂತ ಗೆದ್ದುಕೊಂಡೇ ಬರ್ತಾನೆ ಅಂತ ಅರ್ಥ. ಇವತ್ತು ನಾ ಧರ್ಮ ಬಿಟ್ಟರೋದಕ್ಕೆ ಏನು ಗೊತ್ತೇನು ಕಾರಣ? ಜಿಹ್ವಾ ಚಾಪಲ್ಯ. ಬೆಳಿಗ್ಗೆ ಇರ್ತಾನೆ ಬೆಡ್ ಕಾಫಿ, ಏನೇನು ದೇವ್ರ ಪೂಜೆ ಮಾಡ್ತಾನೆ, ಕತೆ ಮುಗಿದೋಯ್ತು. ನಿಮಿಷಕ್ಕೊಂದು ತಿಂತಾನೆ, ನೀನು ಸಾಧ್ಯ ಇಲ್ಲ. ಯಾವನ ನಾಲಿಗೆ ಮೇಲೆ ಹತೋಟಿ ತಂದ್ಕೊಳ್ಳೋದಿಲ್ಲ ಅವನೆಂದು ಸಮುದ್ರ ದಾಟಲಿಕ್ಕಾಗೋದಿಲ್ಲ. ಇದು ಕಥೆ. ಇದು ದಾಟಲಿಕ್ಕೆ ಯಾರಿಗಾಯ್ತು? ಹನುಮಂತನಿಗಾಯ್ತು. ಹನುಮಂತನ ಯಾರು ಹಿಡಿತಾರೆ ಅವರು ಮಾತ್ರ ಸಾಧ್ಯ ಅನ್ನೋ ಹೇಳ್ತಾ ಇದ್ದಾರೆ. ಅಲ್ಲಿ ಪೂರ್ತಿ ನಮ್ಮ ಟೈಮ್ ಮುಗಿದೋಗ್ಬಿಟ್ಟಿದೆ. ಹನುಮಂತ ಆಡ್ತಾನೆ ಇರಲಿ, ನಾಳೆ ದಿವಸ ಹೇಗೆ ಬರ್ತಾನೆ ನೋಡೋಣ. ಹನುಮಂತ ಹೇಗೆ ಬರ್ತಾನೆ, ಹನುಮಂತ ಏನೇನು ಮಾಡ್ತಾನೆ, ಎಷ್ಟು ಅದ್ಭುತವಾದ ಸಾಮರ್ಥ್ಯ. ಲಂಕಿಣಿಯನ್ನು ನಿಗ್ರಹ, ಲಂಕೆಯೊಳಗೆ ಹೋಗ್ತಾನೆ. ಲಂಕಿಣಿ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಅಶೋಕವನವನ್ನು ಹನುಮಂತ ನೋಡ್ತಾನೆ. ಅಲ್ಲಿರೋ ಎಲ್ಲವನ್ನೂ ಕೂಡ ತನ್ನ ಸಾಮರ್ಥ್ಯದಿಂದ ತರ್ತಾನೆ. ಇದೆಲ್ಲ ನೋಡ್ತಾ ನಾಳೆ ದಿವಸ ಇಂದಿನಂತೆ ಇವತ್ತು ಸರಿಯಾಗಿ 6:30 ಶುರುವಾಗಿದೆ, ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ. ನಾಳೆ ದಿವಸ ಬಹುಶಃ ಇವತ್ತೇ ಟೈಮ್ ಆಗಿಬಿಟ್ರೆ ನಾಳೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ನಾಳೆ ಟೈಮ್ ಎಷ್ಟೊತ್ತಿಗೆ? ನಾಳೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಶುರುವಾಗೋದು? 6:30 ಶುರುವಾಗೋದು. ಹೌದಾ? ಬೇಡ, ಜನಗಳು ತೊಂದರೆ ಆಗ್ತದೆ ಪಾಪ. 6:30 ಕರೆಕ್ಟ್ ಆಗಿ ಶುರು ಮಾಡೋಣ. ನಾಳೆ ರಾವಣ, ನಾಳೆ ರಾವಣ ಸಾಲವರೆಗೂ ಕೂಡ ಖಂಡಿತ ನೋಡಲೇಬೇಕು. ನಾಡಿ ಗ್ರಾಮ ಪಟ್ಟಾಭಿಷೇಕ, ಆದ್ದರಿಂದ ಅಷ್ಟು ನೋಡೋಣ ಅಂತ ಹೇಳ್ತಾ ನಾಳೆ ಒಂದು ಪ್ರಕಟಣೆ ಉಂಟು. ಶ್ರೀ ರಘುತ್ತಮ ತೀರ್ಥರ ಮೇಲೆ ನಮ್ಮ ಶ್ರೀ ವ್ಯಾಸಮಂತ್ರ ಸಂಶೋಧನಾ ಪ್ರತಿಷ್ಠಾನ ಒಂದು ಪುಸ್ತಕವನ್ನು ತಯಾರು ಮಾಡಿದೆ. ನಾಳೆ ಅದರ ಬಿಡುಗಡೆ ಉಂಟು ಇಲ್ಲೇನೆ. ನಾಳೆ ಇದೇ ವೇದಿಕೆಯಲ್ಲಿ ಪರಮಪೂಜ್ಯ ಶ್ರೀಪಾದಗಳ ಅಮೃತಹಸ್ತದಿಂದ ರಾಮನವಮಿಯ ದೊಡ್ಡ ಒಂದು ಸೇವೆ, ರಾಮದೇವರ ದೊಡ್ಡ ಭಕ್ತರು ರಘುತ್ತಮ ಸ್ವಾಮಿಗಳು, ಅಂಥವರ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆಯಾಗ್ತಾ ಇದೆ. ಆ ಪುಸ್ತಕ ಸಿಗುತ್ತೆ ಕೂಡ ನಾಳೆ ಎಲ್ಲರಿಗೂ ಕೂಡ. ಅಪೇಕ್ಷೆ ಪಟ್ಟವರು ತಗೊಳ್ಬಹುದು ಅಂತ ಕೂಡ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮತ್ತು ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ
ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿ ಮಾನದೋನಃ ಜಯತ್ಯದೋಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತಸ್ವದೇವಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತಾರ್ ರಾಮಾವತಾರೋ ಹರಿವೀರಚಂದ್ರಮಾಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದು ಭಗವಂತನ ರಾಮಾಯಣದ ಭಾಗ. ಇದು ಉತ್ತರಕಾಂಡದ ಅರ್ಥವನ್ನ ಸೀತಾಯ ಪತಯೇ ನಮಃ, ಸೀತಾಪತಿ ಎಂಬ ಶಬ್ದದಿಂದ ಅದನ್ನು ತಿಳಿಸ್ತಾ ಇದ್ದಾರೆ. ವಸ್ತು ಮೊದಲು ರಾಮ ಶಬ್ದಕ್ಕೂ ಅದರ ಅರ್ಥ ಆಗಿದೆ. ರಾಮ ಅಂದ್ರೆ ಲಕ್ಷ್ಮಿ, ಮಾ ಅಂದ್ರೆ ಪತಿ. ಮತ್ತೆ ಇಲ್ಲಿ ಕೂಡ ಸೀತಾಪತಿ ಅಂತ ಅರ್ಥ ಬರುವ ರೀತಿಯಲ್ಲಿ ಇದೆ. ಆದರೆ ಇಲ್ಲಿ ಪತಿ ಎಂಬ ಶಬ್ದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಕಾಲನಾತ್ ಪತಿ ನಾಮಾಸು, ಪಾಲನೆ ಮಾಡಿದ್ರಿಂದಾಗಿ ಪತಿ ಅಂತ. ಸೀತೆಯನ್ನು ಪಾಲನೆ ಮಾಡಿದ ವಿನಃ ಬೇರೆ ಮಾಡಿಲ್ಲ. ಯಾಕಂದ್ರೆ ಉತ್ತರಕಾಂಡದಲ್ಲಿ ಏನು ನಮಗೆ ತಪ್ಪು ಕಲ್ಪನೆ ಬರುತ್ತದೆ ಅಂದ್ರೆ, ಮೇಲ್ನೋಟಕ್ಕೆ ರಾಮಾಯಣ ನೋಡಿದಾಗ, ವಾಲ್ಮೀಕಿಯಾದ ರಾಮಾಯಣ ನೋಡಿದ್ರೆ, ಅಲ್ಲಿ ಹೇಗೆ ಭಗವಂತ ಪ್ರದರ್ಶನ ಮಾಡಿದ್ದಾನೋ ಹಾಗೆ ತೋರಿಸಿದ್ದಾರೆ, ಹೇಗೆ ತೋರಿಸಿದ್ದಾನೋ ಹಾಗೆ ಬರೆದಿದ್ದಾರೆ. ಲೋಕದ ಜನರ ವ್ಯಾಮೋಹಕ್ಕೋಸ್ಕರ ಭಗವಂತ ತೋರಿಸಿದ್ದೇನು? ಅಪರಾಧವಂತು. ರಾಮಸ್ತ್ರೈಣನಾಗಿ ಪರಗ್ರಹದಲ್ಲಿ ಎಷ್ಟೋ ದಿವಸ ಇದ್ದಿರ್ತಕ್ಕಂತಹ ತನ್ನ ಹೆಂಡತಿಯನ್ನು ಹಿಂದೆ ಮುಂದೆ ನೋಡದೆ ಸ್ವೀಕಾರ ಮಾಡಿದಂತ, ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಒಬ್ಬ ಹೇಳಿದಂತ, ತನ್ನ ಪತ್ನಿ ಬೇರೆ ಕಡೆಗೆ ಹೋದಾಗ ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ. ಹೀಗೆ ರಾಮ ಹಿಂದೆ ಮುಂದೆ ನೋಡದೆ ಸ್ತ್ರೈಣನಾಗಿ ಪತ್ನಿಯನ್ನು ಸ್ವೀಕಾರ ಮಾಡಿದಂತೆ ನಾನು ಮಾಡುವುದಿಲ್ಲ. ಹೀಗೆ ಲೋಕಾಪವಾದ ಬಂದಾಗ ಲೋಕಾಪವಾದಕ್ಕೆ ರಾಜನಾದವನು ಹೆದರಬೇಕು, ಲೋಕಾಪವಾದ ಬರದಂತೆ ನಡೆದುಕೊಳ್ಳಬೇಕು. ಯಾಕೆ? ಯಥಾ ರಾಜ ತಥಾ ಪ್ರಜಾ. ರಾಜ ಸರಿಯಾಗಿದ್ರೆ ಪ್ರಜೆಗಳು, ರಾಜ ಮಾರ್ಗ ತಪ್ಪಿದ್ರೆ, ರಾಜ ಮಾರ್ಗ ತಪ್ಪಿದ್ದಾನೆ ಅಂತ ಪ್ರಜೆಗಳು ಭಾವನೆ ಬಂದರೂ ಕೂಡ ಏನಾಗ್ತಾ ಅಲ್ಲಿ ಬಹಳ ಜನರ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ಭಗವಂತ ಲೋಕಾಪವಾದ ಬೀರುವಂತೆ ತೋರಿಸಿ ರಾಜನಾದ ತೋರಿಸಬೇಕು ಎಂಬ ದೃಷ್ಟಿಯಿಂದ ಸೀತೆಯನ್ನ ಲಕ್ಷ್ಮಣನ ಮೂಲಕ, ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆಯನ್ನ ಕಾಡಿಗೆ ಬಿಟ್ಟ, ಸೀತೆಯನ್ನು ಪರಿತ್ಯಾಗ ಮಾಡಿದ ಅಂತ. ಮೇಲ್ನೋಟಕ್ಕೆ ಹೀಗೆ ಕಾಣುತ್ತದೆ, ಆದರೆ ಇಲ್ಲಿ ಸೀತಾಪತಿ ಅಂತ ಹೇಳುವ ಮೂಲಕ ಸೀತೆಯನ್ನು ಭಗವಂತ ಬಿಟ್ಟು, ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆಯನ್ನು ಬಿಟ್ಟದ್ದಲ್ಲ, ಬಿಟ್ಟು ಅವರನ್ನು ರಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೀತಾಪತಿ ಸೀತೆಯನ್ನು ಸಂರಕ್ಷಣೆ ಮಾಡಿಯೇ ಮಾಡಿದ್ದಾನೆ ವಿನಃ ಬಿಡ್ಲಿಲ್ಲ, ಕಾಡಿಗಟ್ಟಿಲ್ಲ. ಲೋಕ ದೃಷ್ಟಿಯಿಂದ ಕಾಡಿಗಟ್ಟಿದಂತೆ ತೋರಿಸಿದ್ದಾನೆ. ವಸ್ತು ಸೀತೆಯನ್ನು ಬಿಡ್ಲೇ ಇಲ್ಲ. ಯಾಕೆ ಯಾಕೆ ಬಿಡ್ಲಿಲ್ಲ ಅಂದ್ರೆ, ಅವಳು ಸೀತೆ. ಆದ್ರಿಂದಾಗಿ ಅಲ್ಲ ಶಬ್ದ ಉಂಟು. ಸೀತೆ ಎಂಬುದಕ್ಕೆ ಅನೇಕ ಆಯಾಮದಲ್ಲಿ ತೆರೆದುಕೊಳ್ಳುತ್ತದೆ. ಸೀತಾ ಅಂದ್ರೆ ಸೀರತಃ ಜಾತಾ ಸೀತಾ. ಭೂಮಿ ಶೋಧನೆ, ಯಜ್ಞಕ್ಕೋಸ್ಕರ ಭೂಮಿಯನ್ನು ಶೋಧನೆ ಮಾಡುವಾಗ ನೇಗಿಲು ಗೆರೆಗೆ, ಆ ನೇಗಿಲಿನಿಂದ ಅವಳುವಾಗ ಆ ಗೆರೆಯಿಂದ ಎದ್ದು ಬಂದು ಬಿಟ್ಟಿದ್ದಾಳೆ. ನೇಗಿಲಿನಿಂದ ಎದ್ದು ಬಂದವಳು, ಪ್ರಾದುರ್ಭೂತಳಾದವಳು. ಸೀರ ಅಂದ್ರೆ ನೇಗಿಲು, ಅದರಿಂದ ಪ್ರಾದುರ್ಭೂತಳಾದವಳು. ಅದರಿಂದಾಗಿ ಸೀರತ ಜಾತ ಸೀತ. ಆದ ಆದರೆ ಇದು ಇಷ್ಟೇ ಅರ್ಥ ಅಲ್ಲ. ಇದು ಕೊನೆ ನಾವು ಉತ್ತರಾಖಂಡದಲ್ಲಿ ಆದಾಗ ಅವಳು ಸೀತಾ. ಇನ್ನೊಂದು ಅರ್ಥದಲ್ಲಿ ಸಂಸ್ಕೃತದಲ್ಲಿ ಏನರ್ಥ, ಸೀತಾ ಅಂದ್ರೆ ಬೆಳ್ಳಿಗೆ ಅಂತ ಅರ್ಥ. ಸೀತಾ ಅಂದ್ರೆ ಬೆಳ್ಳಿಗೆ ಅಂತ ಅರ್ಥ. ಬೆಳ್ಳಿಗೆ ಅಂದ್ರೆ ಅಂದ್ರೆ ಶುದ್ಧ, ಶುದ್ಧ ಅಂದ್ರೆ ನಿರ್ದೋಷ ಅಂತ ಅರ್ಥ. ಬೆಳ್ಳಿ ಏನರ್ಥ ಆಗತ್ತೆ ಹೇಳ್ರಿ? ಮಹಾ ಬೆಳ್ಳಿಗೆ ಅಂತ ಅರ್ಥ. ಉದ್ದಕ್ಕಂದ್ರೆ ಏನರ್ಥ ಆಗತ್ತೆ ಹೇಳಿ? ಬಹಳ ಉದ್ದ ಅಂತ. ಹಾಗೆ ಸೀತಾ ಅಂದ್ರೆ ಬೆಳ್ಳಿಗೆ, ಸೀತನ ಬಹಳ ಶುದ್ಧರು, ಪರಶುಕ್ರದಲ್ಲಿ ಉತ್ತಮಳು. ಸೀತಾ ಅಂದ್ರೆ ಶುಕ್ರ, ಸೀತ ಅಂದ್ರೆ ಬಹಳ ಎಳೆದು ಬಿಟ್ರೆ, ದೀರ್ಘ ಎಳೆದು ಬಿಟ್ರೆ ಪರಶುಕ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥವಳು ಯಾರು? ಸೀತಾದೇವಿ. ಸೀತಾ, ಸೀತಾ ಅಂದ್ರೆ ಕನ್ನಡ ಸೀತಾ ಅಲ್ಲ ಅಷ್ಟೇ, ಸೀತಾ ಅಂದ್ರೆ ಬೆಳ್ಳಗೆ, ಸೀತಾ ಅಂದ್ರೆ ಶುಕ್ರ. ಶುಕ್ರನ ಭಗವಂತನ ಬಗ್ಗೆ ಬಹಳ ಶುದ್ಧಳು. ಮೂರು ಜನ ಬ್ರಹ್ಮವಾಯುಗಳು, ಭಾರತೀಯ ಸರಸ್ವತಿ ಮತ್ತು ಲಕ್ಷ್ಮೀದೇವಿ. ಆ ಪರಶುಕ್ರ